ಬಾನುಲಿ ಶ್ರೋತೃಗಳೇ, ಟ್ರಾನ್ಸ್ವರ್ಲ್ಡ್ ರೇಡಿಯೋ ಅರ್ಪಿಸುವ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ದೈವಾನ್ವೇಷಣೆ. ನಮ್ಮ ದೈವಾನ್ವೇಷಣೆ ಕನ್ನಡ ಕಾರ್ಯಕ್ರಮವನ್ನು ಆಲಿಸಲು ಸಿದ್ಧರಾಗಿರುವ ನಮ್ಮ ನೆಚ್ಚಿನ ಶ್ರೋತೃ ಬಾಂಧವರಿಗೆ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ಯೇಸುವಿನ ಸಂದೇಶ ಕೇಳಲು ಪ್ರೋತ್ಸಾಹಿಸುತ್ತೇವೆ. ಪ್ರಿಯರೇ, ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸುವಾಗ ಹಲವಾರು ಪ್ರಶ್ನೆ, ಸಂದೇಹಗಳು ಮೂಡುವುದು ಸಹಜ. ಆದ್ದರಿಂದ ಕಾರ್ಯಕ್ರಮದ ಅಂತ್ಯದಲ್ಲಿ ಹೇಳುವ ವಿಳಾಸವನ್ನು ಸಂಪರ್ಕಿಸಬೇಕಾಗಿ ಕೋರುತ್ತೇವೆ. ನಮ್ಮ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಆಲಿಸಿ ದೇವರ ವಾಕ್ಯದಲ್ಲಿ ಅಡಕವಾಗಿರುವ ಸತ್ಯಾಂಶಗಳನ್ನು ತಿಳಿದುಕೊಳ್ಳಿರಿ.
ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ದೇವಾದ ದೇವನು ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಬಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಜೀವದ ನಾಯಕನೇ, ಜೀವದಾಧಿಪತಿ, ಜೀವದ ಬುಗ್ಗೆಯಾಗಿರುವ ದೇವರೇ, ಜೀವ ಜಲವಾಗಿರುವ ದೇವರೇ, ಮಾರ್ಗವು ಸತ್ಯವೋ ಜೀವವಾಗಿರುವ ದೇವರೇ, ಪುನರುತ್ಥಾನವು ಜೀವವಾಗಿರುವ ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ನಿನ್ನ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಅದಕ್ಕೆ ವಿಧೇಯರಾಗಿ ಜೀವಿಸುತ್ತ ನಿನ್ನ ಆಶೀರ್ವಾದಕ್ಕೆ ನಾವು ಪಾತ್ರರಾಗಲು ದಯ ತೋರಿಸು. ಎಲ್ಲ ಮಹಿಮೆ ನಿನ್ನ ಮಾತ್ರ ಸಲ್ಲುವುದಾಗಲಿ. ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳುತ್ತಂದೆಯೇ, ಆಮೇನ್.
ವಂದಿಪೆ ನಾ ನಿನಗೆ, ಎನ್ನಾತ್ಮರಕ್ಷಕನೇ, ಸ್ತೋತ್ರದ ಕಾಣಿಕೆ ಅರ್ಪಿಸುವೆ, ಜೀವನಾಯಕನೇ, ವಂದಿಪೆ ನಾ ನಿನಗೆ, ಎನ್ನಾತ್ಮರಕ್ಷಕನೇ, ಸ್ತೋತ್ರದ ಕಾಣಿಕೆ ಅರ್ಪಿಸುವೆ, ಜೀವನಾಯಕನೇ. ಕರಗಳ ಮುಗಿಯುವೆನು, ನಿನ್ನ ಪಾದ ಕೆರಗುವೆನು, ನನ್ನನ್ನು ಕರುಣಿಸಿ ಜೀವಕ್ಕೆ ಸೇರಿಸಿ ಒಮ್ಮೆ ಸಲಹಿರೆನು, ನನ್ನನ್ನು ಕರುಣಿಸಿ ಜೀವಕ್ಕೆ ಸೇರಿಸಿ ಒಮ್ಮೆ ಸಲಹಿರೆನು. ವಂದಿಪೆ ನಾ ನಿನಗೆ, ನನ್ನಾತ್ಮರಕ್ಷಕನೇ, ನಿನ್ನನು ಕೀರ್ತಿಸುವೆ, ನನ್ನ ಹೃದಯದಿ ಭಜಿಸುವೆನು, ನಿನ್ನ ಮೂಲ್ಯ ವಾಗ್ದಾನಗಳಿಂದ ನನ್ನಲ್ಲಿ ಸಂತಸ. ನಿನ್ನ ಮೂಲ್ಯ ವಾಗ್ದಾನಗಳಿಂದ ನನ್ನಲ್ಲಿ ಸಂತಸ. ವಂದಿಪೆ ನಾ ನಿನಗೆ ಎನ್ನಾತ್ಮರಕ್ಷಕನೇ, ಸ್ತೋತ್ರದ ಕಾಣಿಕೆ ಅರ್ಪಿಸುವೆ ಎನ್ ಜೀವನಾಯಕನೇ.
ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ನೀವೆಲ್ಲರೂ ನಿಮ್ಮ ನಿಮ್ಮ ಪುಸ್ತಕ, ಪೆನ್ನು, ಸತ್ಯವೇದದೊಂದಿಗೆ ಸಿದ್ದರಾಗಿದ್ದಿರಲಿವೆ. ಹಾಗಾದರೆ ಪ್ರಿಯರ ಬನ್ನಿರಿ, ಈ ದಿವಸದಲ್ಲಿ ದೇವರು ನಮಗೇನು ಬೋಧಿಸುತ್ತಾನೋ ಅದನ್ನು ಆಲಿಸಿ ಧ್ಯಾನಿಸಿ ಆತನ ಜೀವಳ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತ ಆತನ ಆಶೀರ್ವಾದಕನ ಪಾತ್ರರಾಗೋಣ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದದಲ್ಲಿ 37ನೇ ಪುಸ್ತಕವಾಗಿರುವ ಹಗ್ಗಾಯನು ಬರೆದ ಪ್ರವಾದನೆ ಗ್ರಂಥದ ಪೀಠಿಕ ಭಾಗ ಹಾಗೂ ಮೊದಲನೇ ಅಧ್ಯಾಯ ಮೊದಲನೇ ವಚನದ ಕುರಿತು ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾಗಿರುವ ಅನೇಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ಧ್ಯಾನ ಮಾಡಿದಂಥ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ಪ್ರವಾದಿಯಾದ ಹಗ್ಗಾಯನು ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಅದನೆಂದರೆ ಅರಸನಾದ ದಾರ್ಯಾವೇಶನ ಆಳ್ವಿಕೆಯ ಎರಡನೇ ವರ್ಷದ ಆರನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಯಹೋವನು ಈ ವಾಕ್ಯವನ್ನು ಶಯಲ್ ತೇಯಲನಿಗೆ ಹುಟ್ಟಿದ ಯಹೂದ ದೇಶಾಧಿಪತಿಯಾದ ಜರುಬಾಬೆಲನಿಗೂ ಯಹೋಚಾದಾಕನಿಗೆ ಜನಿಸಿದ ಮಹಾಯಾಜಕನಾದ ಯಹೋಶವನಿಗೆ ಪ್ರವಾದಿಯಾದ ಹಗ್ಗಾಯನ ಮೂಲಕ ಹೇಳಿ ಕಳಿಸಿದನು ಎಂಬುದಾಗಿ ತಿಳಿಸಿದಂಥ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಧ್ಯಾನ ಮಾಡಿದಂಥ ಎಲ್ಲ ಹಂತಗಳಲ್ಲಿ ದೇವಾದಿದೇವನೇ ನಮ್ಮನ್ನು ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಹಗ್ಗಾಯನ ಬರೆದ ಪ್ರವಾದನೆ ಗ್ರಂಥದ ಮೊದಲನೇ ಅಧ್ಯಾಯ ಎರಡನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರೆಸೋಣ. ಮುಂದೆ ಮುಂದೆ ನಾವು ಧ್ಯಾನ ಮಾಡುವಂತಹ ಪ್ರತಿ ಹಂತದಲ್ಲಿ ದೇವರನ್ನು ನಾಥಕೊಳ್ಳೋಣ. ನಾವು ನೆಹೆಮಿಯನ್ನು ಬರೆದಂತಹ ಪುಸ್ತಕವನ್ನು ಓದುವಾಗ ಯೆರೂಸಲೇಮಿನ ಗೋಡೆಗಳನ್ನು ಪುನರ್ ನಿರ್ಮಾಣ ಮಾಡುವ ವಿಷಯದಲ್ಲಿ ಎಷ್ಟು ತೊಂದರೆಗಳು, ಅವಘಡಗಳು ಬಂದಿದ್ದವು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿಯಾದಂತಹ ಅನುಭವದ ಕುರಿತು ಇಲ್ಲಿ ಯೆರೂಸಲೇಮಿನ ದೇವಾಲಯವನ್ನು ಕಟ್ಟುವ ವಿಷಯದಲ್ಲಿ ನಾವು ಕೇಳಿಸಿಕೊಳ್ಳುತ್ತೇವೆ. ಇಸ್ರಾಯೇಲರು ಪದೇ ಪದೇ ಹೇಳಿದಂತಹ ಮಾತೇನೆಂದರೆ ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಸರ್ವಶಕ್ತನಾದ ದೇವರು ಹೇಳುವುದೇನೆಂದರೆ ಈ ಜನರು ಎಂಬುದಾಗಿ. ಆದರೆ ತನ್ನ ಜನರ ಕುರಿತು ಹೇಳುವಾಗ ಆತನು ನನ್ನ ಜನರು ಎಂಬುದಾಗಿ ಹೇಳಿದಾಗಿಲ್ಲಿ ಹೇಳುತ್ತಿಲ್ಲ. ಇಲ್ಲಿ ದೇವರು ಯಾಕೆ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆಂದರೆ ಅವರ ವಿಷಯದಲ್ಲಿ ಆತನೀಗ ಅಸಹಿಸುತ್ತಿದ್ದಾನೆ. ಅವರು ದೇವರ ಚಿತ್ತಕ್ಕನುಗುಣವಾಗಿ ಮಾಡುತ್ತಿಲ್ಲ ಹಾಗೂ ತಮ್ಮ ಅವಿಧೇಯತ್ವವನ್ನು ಮುಚ್ಚಿಟ್ಟುಕೊಂಡು ದೇವಾಲಯ ಕಟ್ಟುವುದಕ್ಕೆ ಇದು ಸರಿಯಾದ ಸಮಯವಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ಮುಂದೆ ಹಗ್ಗಾಯನು ಜನರಿಗೆ ಹೇಳುವಂತಹ ವಿಷಯ ಅವರಿಗೆ ಹಿಡಿಸುವುದಿಲ್ಲ. ಅದೇ ರೀತಿಯಲ್ಲಿ ಇಂದು ಕೂಡ ಯಾರಾದರೂ ನಮ್ಮನ್ನು ಖಂಡಿಸುವುದಾದರೆ ಅವರ ವಿಷಯದಲ್ಲಿ ನಾವು ಇಷ್ಟಪಡುವುದಿಲ್ಲ. ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ನಾವು ಎಂದಾದರೂ ಯಾರಾದರೂ ಒಂದು ಕೆಲಸವನ್ನು ಮಾಡುವಾಗ ಇದು ಸರಿಯಾದಂತಹ ಸಮಯವಲ್ಲ ಎಂಬುದಾಗಿ ಹೇಳಿದ್ದುಂಟೋ? ದೇವರು ನಮಗೆ ಹೀಗೆ ಮಾಡಲು ಹೇಳಿದ್ದಾನೆ, ಹಾಗೆ ಮಾಡಲು ಹೇಳಿದ್ದಾನೆ ಎಂಬುದಾಗಿ ಅನೇಕ ಸಾರಿ ನಾವು ಹೇಳಿರಬಹುದು. ಅದೇ ರೀತಿಯಲ್ಲಿ ದೇವಜನರು ದೇವಾಲಯವನ್ನು ಕಟ್ಟುವ ವಿಷಯದಲ್ಲಿ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಇಲ್ಲಿ ತಿಳಿಸುತ್ತಿದ್ದಾರೆ. ಪ್ರಿಯರೇ, ದಯಮಾಡಿ ಗಮನಿಸಿ, ಅನೇಕ ಸಾರಿ ನಾವು ನಮ್ಮ ಹಣವನ್ನು ಬೇಡವಾದಂತಹ ಅಥವಾ ಅವಶ್ಯಕವಿಲ್ಲದಂತಹ ಕಾರ್ಯಗಳಿಗೆ ಉಪಯೋಗಿಸುತ್ತೇವೆ. ಆದರೆ ಇದು ದೇವರ ಹಣ, ಇದನ್ನು ದೇವರ ಕಾರ್ಯಕ್ಕಾಗಿ ಮಾತ್ರ ಉಪಯೋಗಿಸಬೇಕು ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳುವುದಿಲ್ಲ. ಆದರೆ ಒಂದು ವಿಷಯವನ್ನು ನಾವು ಮರೆಯಬಾರದು, ಅದನೆಂದರೆ ನಾವು ಉಪಯೋಗಿಸುವ ಹಣದ ಮೂಲಕ ಅನೇಕರಿಗೆ ಆತ್ಮಿಕ ಆಶೀರ್ವಾದವಾಗಬೇಕು. ಎಲ್ಲ ವಿಶ್ವಾಸಿಗಳ ಸಭೆಯಲ್ಲಿ ಇಬ್ಬರು ಅಥವಾ ಮೂವರು ಎಲ್ಲರನ್ನು ಖಂಡಿಸುವವರು ಇರುತ್ತಾರೆ. ಕೆಲವು ಸಾರಿ ಅಂಥವರು ಇರುವುದು ಒಳ್ಳೆಯದು ಎಂಬುದಾಗಿ ನಮಗೆ ಅನಿಸುತ್ತದೆ. ಯಾಕಂದರೆ ಸಭೆಯು ತೆಗೆದುಕೊಳ್ಳುವಂತಹ ಎಲ್ಲಾ ತೀರ್ಮಾನಗಳ ಕುರಿತು ಅವರು ಪ್ರಶ್ನೆ ಮಾಡುತ್ತಾರೆ ಹಾಗೂ ಖಂಡಿಸುತ್ತಾರೆ. ಮತ್ತೊಂದು ವಿಷಯವೇನೆಂದರೆ ಇವರು ಯಾವ ಒಳ್ಳೆ ಕೆಲಸವನ್ನು ಮಾಡುವುದೇ ಇಲ್ಲ. ಹಗ್ಗಾಯ ಪ್ರವಾದನೆ ಗ್ರಂಥ ಮೊದಲನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೀಗೆ ಓದುತ್ತೇವೆ, ದೇವಾಲಯವನ್ನು ಪುನಃ ಕಟ್ಟಲು ಎಚ್ಚರಿಕೆ. ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ, ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ ಎಂಬುದಾಗಿ. ಪ್ರಿಯರೇ, ನಿಮಗಾಗಿ ಮತ್ತೊಂದು ಸಾರಿ ಓದುತ್ತೇನೆ, ದಯಮಾಡಿ ಕೇಳಿಸಿಕೊಳ್ಳ್ರೆ. ಹಗ್ಗಾಯನು ಬರೆದ ಪ್ರವಾದನೆ ಗ್ರಂಥ ಮೊದಲನೇ ಅಧ್ಯಾಯ ಎರಡನೇ ವಚನ, ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ, ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಮುಂದೆ ಹಗ್ಗಾಯನು ದೇವರ ವಾಕ್ಯದ ಕುರಿತು ಜನರಿಗೆ ತಿಳಿಸುತ್ತಾನೆ. ಮೊದಲನೇ ಅಧ್ಯಾಯ ಮೂರು ಹಾಗೂ ನಾಲ್ಕನೇ ವಚನಗಳಲ್ಲಿ ಹೀಗೆ ಓದುತ್ತವೆ, ಯಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿಸಿದನು, ಈ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗೆಲ್ಲ ಹಲಗೆ ಹೊದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದೋ ಎಂಬುದಾಗಿ. ಪ್ರಿಯರೇ, ಈ ಜನರು ದೇವಾಲಯವನ್ನು ಕಟ್ಟುವ ವಿಷಯದಲ್ಲಿ ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ಆದರೆ ಅವರಿಗೆ ಯಾವುದಕ್ಕೆ ಸಮಯವಿದೆ ಅಂದರೆ ಅವರು ಒಳಗೋಡೆಗೆಲ್ಲ ಹಲಗೆ ಒದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಸಮಯವಿದೆ. ಇಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರ ಮನೆಯ ಕುರಿತು ಹೇಳುವುದೇನೆಂದರೆ ಹಲಗೆ ಒದಿಸಿಕೊಂಡ ಸ್ವಂತ ಮನೆಗಳು ಎಂಬುದಾಗಿ. ಮತ್ತೊಂದು ರೀತಿಯಲ್ಲಿ ಹೇಳಬೇಕಾದರೆ ಅವರು ತಮ್ಮ ತಮ್ಮ ಮನೆಗಳನ್ನು ಸುಂದರವಾಗಿಯೂ ಆಡಂಬರಿಕವಾಗಿಯೂ ಕಟ್ಟಿಕೊಳ್ಳುತ್ತಿದ್ದರು. ಆದರೆ ದೇವಾಲಯವು ಕಟ್ಟಲ್ಪಡದೆ ಅದು ಹಾಳು ಬಿದ್ದಿತ್ತು. ಪ್ರಿಯರೇ, ನನ್ನ ಸೇವಾ ಜೀವಿತದಲ್ಲಿ ಅನೇಕ ರೀತಿಯಾದಂಥ ಅನುಭವಗಳು ನನಗಾಗಿವೆ. ಕೆಲವರು ಹೀಗೆ ಹೇಳಿದ್ದೂ ಉಂಟು, ದೇವರ ಚಿತ್ತ ಇರುವುದಾದರೆ ನಿಮ್ಮ ಸೇವೆಗೆ ಸಹಾಯ ಮಾಡುತ್ತೇವೆ ಎಂಬುದಾಗಿ. ಆದರೆ ಪ್ರಿಯರೇ, ತಮ್ಮ ಸ್ವಂತ ಕಾರ್ಯಗಳನ್ನು ಮಾಡುವಾಗ ಅವರು ಅದರಲ್ಲಿ ದೇವರ ಚಿತ್ತ ಇದೆಯೋ ಇಲ್ಲವೋ ಎಂಬುದಾಗಿ ಹೇಳುವುದೇ ಇಲ್ಲ, ಯೋಚಿಸುವುದೂ ಇಲ್ಲ. ಇಂದು ಲೋಕದಲ್ಲಿ ಈ ರೀತಿಯಾಗಿ ಹೇಳುವವರು ಮಾಡುವವರು ಅನೇಕರಿದ್ದಾರೆ. ತಮ್ಮ ಸ್ವಂತಕ್ಕಾಗಿ ಏನಾದರೂ ಮಾಡಿಕೊಳ್ಳುವಾಗ ಅದರಲ್ಲಿ ದೇವರ ಚಿತ್ತ ಇದೆಯೋ ಇಲ್ಲವೋ ಎಂಬುದಾಗಿ ಆಲೋಚಿಸುವುದೇ ಇಲ್ಲ. ಹಾಗಾದರೆ ಪ್ರಿಯರೇ, ಆಲಿಸಿದಂಥ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರಿಶೀಲಿಸಿಕೊಳ್ಳೋಣ. ಒಂದು ಕಾಲದಲ್ಲಿ ಹಗ್ಗಾಯನ ದಿವಸಗಳಲ್ಲಿ ಮನೆಯನ್ನು ಕಟ್ಟಿಕೊಂಡ ಹಾಗೆ ಇಂದು ಕೂಡ ಅನೇಕರು ಕಟ್ಟಿಕೊಳ್ಳುತ್ತಿದ್ದಾರೆ. ಅವರು ಮನೆ ಕಟ್ಟುವಾಗಲೂ ಅನೇಕ ಅಡೆತಡೆಗಳು, ಕಷ್ಟಗಳು, ತೊಂದರೆಗಳು ಇಕ್ಕಟ್ಟು ಬಂದಿರುತ್ತವೆ. ಆದರೂ ಕೂಡ ಹೇಗಾದರೂ ಮಾಡಿ ತಮ್ಮ ತಮ್ಮ ಸುಂದರವಾದ ಮನೆಗಳನ್ನು ಕಟ್ಟಿ ಪೂರೈಸಿ ಅದರಲ್ಲಿ ವಾಸಿಸುತ್ತಾರೆ. ಆದರೆ ದೇವರ ಆಲಯವನ್ನು ಕಟ್ಟುವಾಗ ಆಲಯವು ಕಟ್ಟುವುದಕ್ಕೆ ಸಮಯವಿನ್ನೂ ಬಂದಿಲ್ಲ ಎಂಬುದಾಗಿ ಹೇಳುತ್ತಾರೆ. ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ಕೆಲವರು ದೇವರು ಕೊಟ್ಟ ಕೆಲಸವನ್ನು ಮಾಡದೇ ಅದಕ್ಕೆ ಅನೇಕ ಕಾರಣಗಳನ್ನು ಕೊಡುತ್ತಾರೆ. ಇಂಥವರಿಗೆ ದೇವರ ಚಿತ್ತ ಅಂದರೆ ಏನು ಎಂಬುದಾಗಿ ಸರಿಯಾಗಿ ಗೊತ್ತಿಲ್ಲ. ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತೊಂದರೆಯಾದರೆ, ಕಷ್ಟವಾದರೆ ಇದರಲ್ಲಿ ದೇವರ ಚಿತ್ತವಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಳಬಾರದು. ದೇವರ ಚಿತ್ತದ ಬಗ್ಗೆ ವಿಮರ್ಶಿಸುವುದು ಆಗಲ್ಲ, ನಾವು ವಿಮರ್ಶಿಸಲು ಕೂಡ ಬಾರದು. ದೇವರ ಚಿತ್ತ ಅಂದರೆ ಅದೇನು ಸುಲಭವಾದಂತಹ ಮಾತಲ್ಲ. ಹಳೆ ಒಡಂಬಡಿಕೆಯ ಭಕ್ತರ ಕಥೆಗಳನ್ನು ಕೇಳಿಸಿಕೊಳ್ಳುವುದಾದರೆ ದೇವರ ಚಿತ್ತದ ಹಾದಿಯು ಸುಲಭವಲ್ಲ ಎಂಬುದಾಗಿ ತಿಳಿದುಬರುತ್ತದೆ. ಅಬ್ರಹಾಮನು ಕಸ್ತೀರ ದೇಶವಾದ ಊರ್ ಪಟ್ಟಣದಲ್ಲಿ ಸುಖವಾಗಿದ್ದನು. ಆದರೆ ದೇವರ ಚಿತ್ತದ ಪ್ರಕಾರ ಅವನು ಅಲ್ಲಿಂದ ಹೊರಗೆ ಬಂದನು. ಈ ಅಬ್ರಹಾಮನು ಇಸ್ರಾಯೇಲರಿಗೆ ಪಿತೃವಂತೆ ಇದ್ದನು ಹಾಗೂ ತನ್ನ ಜೀವಿತದಲ್ಲಿ ಸುಖಿಯಾಗಿದ್ದನು. ಒಳ್ಳೆ ವ್ಯಾಪಾರಸ್ಥನು ಕೂಡ ಆಗಿದ್ದನು. ಅವನಿದ್ದಂಥ ಊರ್ ಪಟ್ಟಣವು ಎಲ್ಲ ಅನುಕೂಲತೆಗಳಿಂದ ಕೂಡಿತ್ತು. ಆದರೆ ಇಂತಹ ಸಮಯದಲ್ಲಿ ಒಂದು ದಿವಸ ಸರ್ವಶಕ್ತನಾದ ದೇವರು ಅವನಿಗೆ, ಅಬ್ರಹಾಮನೇ, ನೀನು ಊರ್ ಪಟ್ಟಣವನ್ನು ಬಿಟ್ಟು ಹೊರಗೆ ಹೋಗಬೇಕೆಂಬುದಾಗಿ ಹೇಳಿದನು. ಹಾಗಾದರೆ ಪ್ರಿಯರೇ, ಅಬ್ರಹಾಮನು ಊರ್ ಪಟ್ಟಣವನ್ನು ಬಿಟ್ಟದ್ದು ಸರಿಯೋ ತಪ್ಪೋ? ಒಂದು ವೇಳೆ ನಾವು ಯಾವುದೋ ಒಂದು ಸ್ಥಳದಲ್ಲಿ ಎಲ್ಲ ಸವಲತ್ತುಗಳಿಂದ ಕೂಡಿರುವಾಗ ಅಂತಹ ಊರಿನಿಂದ ಹೊರಗೆ ಹೋಗಲು ದೇವರು ಹೇಳಿದರೆ ನಾವೇನು ಮಾಡುತ್ತೇವೆ? ಒಂದು ವೇಳೆ ಹೀಗೆ ಹೇಳಿ ನಾವು ತಪ್ಪಿಸಿಕೊಳ್ಳುತ್ತೇವೆ, ನಾನು ಇಲ್ಲಿಂದ ಹೊರಗೆ ಹೋಗುವುದು ದೇವರ ಚಿತ್ತದಲ್ಲಿ ಇಲ್ಲ ಎಂಬುದಾಗಿ ಹೇಳಿ ನಾವು ತಪ್ಪಿಸಿಕೊಳ್ತೇವೆ. ಸರ್ವಶಕ್ತನಾದ ದೇವರ ಅಬ್ರಹಾಮನಿಗೆ ಆದಿಕಾಂಡ 12 ಅಧ್ಯಾಯ ಪ್ರಾರಂಭದ 2 ವಚನಗಳಲ್ಲಿ ಹೀಗೆ ಹೇಳುತ್ತಾನೆ, ಅದೇನೆಂದರೆ ಅಬ್ರಹಾಮನು ದೇವರ ಆಜ್ಞೆಯನ್ನು ಹೊಂದಿ ಸ್ವದೇಶದಿಂದ ಕಾನಾ ದೇಶಕ್ಕೆ ಬಂದದು. ಯಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನಿನ್ನ ಆಶೀರ್ವಾದ ನಿಧಿಯಾಗವಿ. ನಿನ್ನನ್ನು ಹರಸುವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುವುದೆಂದು ಹೇಳಿದನು ಎಂಬುದಾಗಿ. ನನ್ನಾತ್ಮೀಕ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿ, ಇಂದು ಅನೇಕ ದೇವ ಸೇವಕರು ದೇವರ ಕಾರ್ಯಕ್ಕಾಗಿ, ದೇವರ ಸೇವೆಗಾಗಿ, ಸುವಾರ್ತೆಯನ್ನು ಸಾರುವುದಕ್ಕಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡಿದ್ದಾರೆ. ಅದಕ್ಕೆ ಕಾರಣವೇನೆಂದರೆ ಅವರು ದೇವರ ಚಿತ್ತದ ಮೇಲೆ ನಂಬಿಕೆ ಇಟ್ಟು ದೇವರ ಕಾರ್ಯವನ್ನು ಮಾಡುತ್ತಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ದೇವರ ವಾಕ್ಯಕ್ಕೆ, ದೇವರ ಚಿತ್ತಕ್ಕೆ ವಿಧೇಯರಾಗಿದ್ದೇವೋ? ಇಲ್ಲಿ ಪ್ರವಾದಿಯಾದ ಹಗ್ಗಾಯನು ಬಹಳ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ. ಅದೇನೆಂದರೆ ತಾನು ತಿಳಿಸುವಂತಹ ಮಾತುಗಳು ತನ್ನದಲ್ಲ, ಆದರೆ ದೇವರ ಮಾತುಗಳು ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನೀವು ಎಷ್ಟು ಸಮಯವನ್ನು ನಿಮಗಾಗಿ ಉಪಯೋಗಿಸುತ್ತಿದ್ದೀರಿ ಹಾಗೂ ಎಷ್ಟು ಸಮಯವನ್ನು ದೇವರಿಗಾಗಿ ಉಪಯೋಗಿಸುತ್ತಿದ್ದೀರಿ? ಅನೇಕರ ಜೀವಿತದಲ್ಲಿ ಇಂಥ ಪ್ರಶ್ನೆಗಳು ಗಲಭೆಯನ್ನು ತರುತ್ತದೆ. ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ಇಸ್ರಾಯೇಲರು ದೇವಾಲಯವನ್ನು ಕಟ್ಟುವ ವಿಷಯದಲ್ಲಿ ಪದೇ ಪದೇ ಹೀಗೆ ಹೇಳುತ್ತಿದ್ದರು. ಏನೆಂದರೆ ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ. ಆದರೆ ದೇವರು ಅವರಿಗೆ ಹೇಳುವುದೇನೆಂದರೆ, ನೀವು ಒಳಗೊಳಗೆಲ್ಲ ಅಲ್ಲಿಗೆ ಹೊದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯ ತಕ್ಕದ್ದೋ ಎಂಬುದಾಗಿ. ಪ್ರಿಯರೇ, ಇಂದು ಅನೇಕರು ದೇವರ ವಿಷಯದಲ್ಲಿ ಕಪಟಿಗಳ ಹಾಗೆ ವರ್ತಿಸುತ್ತಿದ್ದಾರೆ. ಇಂದು ಅನೇಕರು ದೇವರಿಗಾಗಿ ಏನಾದರೂ ಮಾಡಿದರೆ ಆ ವಿಷಯದಲ್ಲಿ ಹೆಚ್ಚಳ ಪಟ್ಟುಕೊಳ್ಳುತ್ತಾರೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ತಮಗಾಗಿ ಹಾಗೂ ತಮ್ಮ ಕುಟುಂಬಕ್ಕಾಗಿ ಮಾಡಿಕೊಳ್ಳುವಾಗ ಯಾವ ರೀತಿಯಲ್ಲೂ ಹೇಳಿಕೊಳ್ಳುವುದೇ ಇಲ್ಲ. ಹಗ್ಗಾಯನು ಹೇಳಿದ್ದನ್ನು ಜನರು ಇಷ್ಟಪಡಲಿಲ್ಲ. ಆದುದರಿಂದ ಅವನು ಜನರ ಮಧ್ಯದಲ್ಲಿ ಪ್ರಖ್ಯಾತಿಯಾಗಲಿಲ್ಲ. ಅವನು ಒಂದು ರೀತಿಯಾಗಿ ಎಚ್ಚರಿಸುವಂತಹ ಗಂಟೆಯಿಂದೇ ಇದ್ದನು. ಯಾರಾದರೂ ನಮ್ಮನ್ನು ಎಚ್ಚರಿಸುವುದಾದರೆ, ನಮ್ಮನ್ನು ಖಂಡಿಸುವುದಾದರೆ ನಾವು ಅದನ್ನು ಇಷ್ಟಪಡುವುದಿಲ್ಲ. ಸ್ನಾನಿಕನಾದ ಯೋಹಾನನು ಅರಸನ ಪಾಪದ ಕೃತ್ಯದ ಕುರಿತು ಖಂಡಿಸಿದ್ದಕ್ಕಾಗಿ ತನ್ನ ತಲೆಯನ್ನೇ ಕೊಡಬೇಕಾಯಿತು. ಇದೇ ರೀತಿಯಲ್ಲಿ ಅನೇಕ ಪ್ರವಾದಿಗಳು ಜನರ ಮಧ್ಯದಲ್ಲಿ ಪ್ರಖ್ಯಾತಿಯಾಗಲಿಲ್ಲ. ಅವರನ್ನು ಕಲ್ಲೆಸೆದುಕೊಂಡರು, ಆದರೆ ಅವರ ಮಾತನ್ನು ಕೇಳಲೇ ಇಲ್ಲ. ಅದೇ ರೀತಿಯಲ್ಲಿ ಹಗ್ಗಾಯನು ಎಚ್ಚರಿಸುವ ಗಂಟೆಯಂತೆ ಇದ್ದಾನೆ. ಇದನ್ನು ಅನೇಕರು ಇಷ್ಟಪಡುವುದಿಲ್ಲ. ಇಸ್ರಾಯೇಲರು ಈಗ ತಾನೇ ಬಾಬಿಲಿನ ಸೆರೆವಾಸದಿಂದ ಹಿಂದಿರುಗಿ ಬಂದಿದ್ದಾರೆ. ಆದರೆ ಇಂತಹ ಸಮಯದಲ್ಲೂ ಕೂಡ ಹಗ್ಗಾಯನ ಮಾತನ್ನು ಕೇಳಲು ಸಿದ್ಧರಾಗಿಲ್ಲ. ಹಗ್ಗಾಯನು ಬಹಳ ಒತ್ತಡದ ಪರಿಸ್ಥಿತಿಯಲ್ಲಿದ್ದಾನೆ. ಅವನು ಬಹಳ ಸೂಕ್ಷ್ಮವಾದಂತಹ ಪರಿಸ್ಥಿತಿಯಲ್ಲಿ ಕೂಡ ಇದ್ದಾನೆ. ಆದರೂ ಜನರನ್ನು ಎಚ್ಚರಿಸುವುದು ಅವನ ಜವಾಬ್ದಾರಿಯಾಗಿತ್ತು ಹಾಗೂ ದೇವರಿಗಾಗಿ ಏನಾದರೂ ಮಾಡಬೇಕೆಂಬುದಾಗಿ ನಿಶ್ಚಯಿಸಿಕೊಂಡಿದ್ದಾನೆ. ಅವನ ಈ ಪ್ರಯತ್ನ ವಿಭಿನ್ನವಾಗಿದೆ, ಆದರೂ ಪರಿಣಾಮಕಾರಿಯಾದಂಥ ಕಾರ್ಯಗಳನ್ನು ಮಾಡುತ್ತಿದೆ. ಹಗ್ಗನು ಬರೆದಂತ ಪ್ರವಾದನೆ ಗ್ರಂಥ ಮೊದಲನೇ ಅಧ್ಯಾಯ 2-4 ವಚನಗಳಲ್ಲಿ ಹೀಗೆ ಓದಿಕೊಂಡಿದ್ದೇವೆ. ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ, ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವಿನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. ಯಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿಸಿದನು. ಈ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗೆಲ್ಲ ಹಲಗೆ ಹೊದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದೋ ಎಂಬುದಾಗಿ. ಪ್ರಿಯ ದೇವ ಜನರೇ, ಇಲ್ಲಿ ಸರ್ವಶಕ್ತನಾದ ದೇವರು 2 ವಚನದಲ್ಲಿನ ಪ್ರಶ್ನೆಗೆ 4 ವಚನದಲ್ಲಿ ಉತ್ತರಿಸುತ್ತಿದ್ದಾನೆ. 2 ವಚನದ ಪ್ರಶ್ನೆ ಏನೆಂದರೆ, ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಜನರು ಹೇಳುತ್ತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ದೇವರು 4 ವಚನದಲ್ಲಿ ಹೀಗೆ ಹೇಳುತ್ತಿದ್ದಾನೆ, ಅದೇನೆಂದರೆ, ಈ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗೆಲ್ಲ ಹಲಗೆ ಒದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದೋ ಎಂಬುದಾಗಿ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಇಲ್ಲಿ ಸರ್ವಶಕ್ತನಾದ ದೇವರು ತನ್ನ ಜನರನ್ನು ನೇರವಾಗಿ ಪ್ರಶ್ನಿಸುತ್ತಿದ್ದಾನೆ. ದೇವರು ಇಸ್ರಾಯೇಲರ ಗಮನವನ್ನು ಈಗ ತನ್ನ ಕಡೆಗೆ ತಿರುಗಿಸಿಕೊಂಡು ವಾಸ್ತವಿಕವಾದಂಥ ವಿಷಯದ ಕುರಿತು ಹೇಳುತ್ತಾನೆ. ಮೊದಲನೇ ಅಧ್ಯಾಯ 5 ವಚನದಲ್ಲಿ ಹೀಗೆ ಓದುತ್ತವೆ. ಈ ಸಮಯದಲ್ಲಿ ಸೇನಾಧೀಶ್ವರ ಯಹೋವನು ಎಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ನಿಮಗಾಗಿ ಮತ್ತೊಂದು ಸರಿ ಓದ್ತಾನೆ, ದಯಮಾಡಿ ಕೇಳಿಸಿಕೊಳ್ಳ್ರಿ. ಹಗ್ಗಾಯನು ಬರೆದ ಪ್ರವಾದನ ಗ್ರಂಥ 1 5 ವಚನ. ಈ ಸಮಯದಲ್ಲಿ ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ದಯಮಾಡಿ ಗಮನಿಸಿ, ಇಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ಮನಸ್ಸಿಗೆ ತಂದುಕೊಳ್ಳಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. ಅಂದರೆ ನೀವು ಏನು ಮಾಡುತ್ತಾ ಇದ್ದೀರಿ, ಸ್ವಲ್ಪ ಗಮನಿಸಿ ಎಂಬ ಅರ್ಥದಲ್ಲಿ ದೇವರು ಹೇಳುತ್ತಿದ್ದಾನೆ. ಅವರು ಏನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಮುಂದೆ ನಾವು ತಿಳ್ಕೊಳ್ಳೋಣ. 6-7 ವಚನಗಳಲ್ಲಿ ಹೀಗೆ ಓದುತ್ತೇವೆ, ಅದೇನೆಂದರೆ, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ, ತಿನ್ನುತ್ತೀರಿ ತೃಪ್ತಿಯಾಗದು, ಕೊಡಿಯುತ್ತೀರಿ ಆನಂದವಾಗದು, ಒದೆಯುತ್ತೀರಿ ಬೆಚ್ಚಗಾಗದು, ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಸೇನಾಧೀಶ್ವರ ಯಹೋವನು ಎಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ ಎಂಬುದಾಗಿ. ನನಾತ್ಮಿಕ ಸಹೋದರ ಸಹೋದರಿಯರೇ, ಇಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರ ಲೌಕಿಕ ಸಂಗತಿಗಳ ಕುರಿತಾಗಿ ನ್ಯಾಯ ತೀರಿಸುತ್ತಿದ್ದಾನೆ. ಆದರೆ ಅವರು ಅದನ್ನು ದೇವರ ನ್ಯಾಯತೀರ್ಪು ಎಂಬುದಾಗಿ ಗ್ರಹಿಸಿಕೊಳ್ಳಲಿಲ್ಲ. ದೇವರ ನಮ್ಮನ್ನು ಕ್ರಮಪಡಿಸುವಾಗ ಅದರಲ್ಲಿ ದೇವರ ಉದ್ದೇಶವಿರುತ್ತದೆ. ದೇವರ ಮಕ್ಕಳು ತಮ್ಮ ಕಾರ್ಯಗಳ ಕುರಿತು ತಿಳ್ಕೊಳ್ಳಬೇಕು. ದೇವರ ನಮ್ಮನ್ನು ಯಾಕೆ ಶಿಕ್ಷಿಸುತ್ತಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು. ದೇವರ ನಮ್ಮನ್ನು ಕ್ರಮಪಡಿಸುವಾಗ ತನ್ನದೇ ಆದಂತಹ ಕೆಲವು ಕಠಿಣ ಪದ್ದತಿಗಳ ಮೂಲಕ ದೇವರು ಕ್ರಮಪಡಿಸುತ್ತಾನೆ. ಈಗ ಇಸ್ರಾಯೇಲರ ಬೆಳೆಯು ಹಾಳಾಗಿದೆ. ಅವರ ಮಧ್ಯದಲ್ಲಿ ಕ್ಷಾಮ ಬರಗಾಲ ಬಂದಿದೆ. ಉಳಿಸುವುದಕ್ಕೆ ಅವರಲ್ಲಿ ಯಾವ ಹಣವೂ ಇಲ್ಲ, ಅಥವಾ ಏನು ಕೊಂಡುಕೊಳ್ಳಬೇಕಾದರೂ ತಮ್ಮಲ್ಲಿ ಹಣವೇ ಇಲ್ಲ. ಆದರೆ ಈ ಎಲ್ಲಾ ಸಮಸ್ಯೆಗಳು ತಾವು ದೇವರಿಗೆ ಅವಿಧೇಯನಾದದರಿಂದ ಬಂದಿತ್ತು ಎಂಬುದಾಗಿ ತಿಳಿಕೊಳ್ಳಲೇ ಇಲ್ಲ. ಅದಕ್ಕೆ ಬದಲಾಗಿ ತಮ್ಮ ಕಷ್ಟಗಳನ್ನು ಬೇರೆ ರೀತಿಯಲ್ಲಿ ವಿವರಿಸುವುದಕ್ಕೆ ಪ್ರಯತ್ನಪಟ್ಟರು. ಇಂದು ಅನೇಕರು ಹೀಗೆ ಹೇಳುವುದು ಉಂಟು, ನಮಗೆ ಅದೃಷ್ಟ ಚೆನ್ನಾಗಿದೆ ಎಂಬುದಾಗಿ. ಆದರೆ ಪ್ರಿಯರೇ, ದೇವರ ಮಕ್ಕಳು ಅದೃಷ್ಟದ ಬಗ್ಗೆ ಮಾತಾಡುವುದಿಲ್ಲ. ನಮ್ಮ ಜೀವಿತದಲ್ಲಿ ಉದ್ದೇಶಪೂರ್ವಕವಾಗಿ ಕಷ್ಟಗಳು ಬರಬಹುದು. ದೇವರ ಚಿತ್ತವಿಲ್ಲದೆ ನಮ್ಮ ಜೀವಿತದಲ್ಲಿ ಏನಾಗುವುದೂ ಇಲ್ಲ. ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಹೃದಯದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡಲು ಇಚ್ಛಿಸುತ್ತಾನೆ. ಈ ಸಂದೇಶವನ್ನು ಆಲಿಸುತ್ತಿರುವ ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವಲ್ಲವೇ? ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿದೆ? ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ನಾವು ಎಂದಾದರೂ ದೇವರನ್ನು ದೂಷಿಸಿದ್ದೇವೋ ಅಥವಾ ದೇವರ ನಮ್ಮನ್ನು ಕ್ರಮಪಡಿಸುವುದಕ್ಕಾಗಿ ಈ ರೀತಿ ಮಾಡುತ್ತಾ ಇದ್ದೇನೆಂಬುದಾಗಿ ನಾವು ಅಂದುಕೊಂಡಿದ್ದೇವೋ? ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ದೇವರ ಉದ್ದೇಶವನ್ನು, ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗ ಖಂಡಿತವಾಗಿ ನಾವು ಈ ಲೋಕದಲ್ಲಿ ಏನೇ ಕಷ್ಟ ಬಂದರೂ, ಏನೇ ಸಮಸ್ಯೆಗಳು ಬಂದರೂ ಎದುರಿಸುತ್ತೇವೆ. ಕಷ್ಟಗಳು ಬಂದಾಗ ಬಿದ್ದು ಹೋಗುವುದಿಲ್ಲ, ಸಮಸ್ಯೆಗಳು ಎದುರಾದಾಗ ಕುಗ್ಗಿ ಹೋಗುವುದಿಲ್ಲ, ಸೋತು ಹೋಗುವುದೂ ಇಲ್ಲ. ಆದ್ದರಿಂದ ನಮ್ಮ ಜೀವಿತದ ಎಲ್ಲಾ ಸಮಯಗಳಲ್ಲಿ ನಾವು ಯೇಸು ಕ್ರಿಸ್ತನನ್ನು, ಆತನ ಅತ್ಯಧಿಕವಾದ ಬಲವನ್ನು, ಶಕ್ತಿಯನ್ನು ಆಚರಿಸಿಕೊಂಡವರಾಗಿ ಈ ಲೋಕದಲ್ಲಿ ಜಯದ ಜೀವಿತವನ್ನು ಜೀವಿಸುತ್ತಾ ಆತನ ಆಶೀರ್ವಾದಕನ ಪಾತ್ರರಾಗೋಣ. ಆಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ಪ್ರಿಯರೇ, ನಿಮಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದರೆ, ನಿಮ್ಮಲ್ಲಿ ಏನಾದರೂ ಸಂದೇಹ ಅಥವಾ ಸಲಹೆಗಳಿದ್ದರೆ, ದಯಮಾಡಿ ದೂರವಾಣಿಯ ಕರೆ ಮೂಲಕ ನಮಗೆ ತಿಳಿಸಿರಿ. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9845616412.
ಪ್ರಿಯ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಸರ್ವಶಕ್ತನಾದ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನು ಅವಿಧೇಯತೆ ಎಂಬ ದುಸ್ಥಿತಿಯಲ್ಲಿ ಕಟ್ಟಿಹಾಕಿದ್ದಾನೆ. ರೋಮಾಯ 11:32.
ಪ್ರಿಯರೇ, ಇದುವರೆಗೂ ಆಲಿಸಿದ ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ ನೀಡಿದೆಯೆಂದು ನಾವು ನಂಬುತ್ತೇವೆ. ನಮ್ಮೆಲ್ಲರ ಸೃಷ್ಟಿಕರ್ತನಾದ ಏಸು ನಮ್ಮೊಂದಿಗೆ ಸದಾ ಇರುವಾತನಾಗಿದ್ದಾನೆ. ನಿಮ್ಮ ಚಿಂತೆ, ದುಃಖ, ಕಾಯಿಲೆ, ಕಷ್ಟಗಳ ಪರಿಹಾರಕ್ಕಾಗಿ ಆತನ ಹೆಸರಿನಲ್ಲಿ ಪ್ರಾರ್ಥಿಸಿರಿ. ನೀವು ನಮ್ಮ ವಿಳಾಸಕ್ಕೆ ಸಂಪರ್ಕಿಸುವುದಾದರೆ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ ಹಾಗೂ ಉತ್ತರಿಸುತ್ತೇವೆ.
ನಮ್ಮ ವಿಳಾಸ ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಸಂಖ್ಯೆ 4320, ಬೆಂಗಳೂರು 560043. ನಮ್ಮ ಇಮೇಲ್ ವಿಳಾಸ kannadattb@radio882.com.
ನಮಸ್ಕಾರ ಪ್ರಿಯರೇ.